ಪ್ರಯತ್ನ ಮಾಡ್ತಕ್ಕಂಥ ಅಧ್ಯಾಯ ಭಗವದ್ಗೀತೆಯೊಳಗೆ. ಆದ್ರಿಂದ ದುಷ್ಟ ದುಷ್ಟನೇ ಸತ್ತು ಬಿದ್ದ ಅವನು, ಇವನ್ನು ಕಳಿಸಿಕೊಟ್ಟ ಇಂದ್ರಜಿತ್ ಬಂದ. ಅಥೇಂದ್ರಜಿನ್ ಮಹಾಶರೈಹಿ ತತಕ್ಷ ವಾನರೋತ್ತಮಂ, ಹನುಮಂತ ನೋಡದ ಬಾಣಗಳ ಮಳೆ ಸುರಿಸ್ತಾ ಇದ್ದಾನೆ, ದಿವ್ಯಾಸ್ತ್ರಗಳನ್ನು ಬಿಡ್ತಾ ಇದ್ದಾನೆ. ನಚಾಚಕತ್ ವಿಚಾಲನೆ, ಇಷ್ಟು ಮಾಡಿದ್ರೆ ಹನುಮಂತ ಅಲಗಾಡಲಿಲ್ಲ ಪುಣ್ಯಾತ್ಮ, ಅಷ್ಟು ಜೋರ ಭದ್ರವಾಗಿ ನಿಂತುಬಿಟ್ಟಿದ್ದಾನೆ. ಮತ್ತೆ ಯೋಚನೆ ಶುರು ಮಾಡ್ತಾನೆ ಹನುಮಂತ, ಕಾಮ ಯೋಚನೆ ಮಾಡ್ತಾನೆ, ಅದು ಕೂಡ ಟೆನ್ಷನ್ ಯೋಚನೆ ಅಲ್ಲ, ದುಃಖದ ಯೋಚನೆ ಅಲ್ಲ, ಖುಷಿಯಿಂದ ಯೋಚನೆ ಮಾಡ್ತಾನೆ. ಇವನು ಬಾಣ ಹೊಡಿತಾ ಇದ್ದಾನೆ, ಏನು ಮಾಡ್ತಾನೆ ಮಾಡಲಿ, ನಿಂತ್ಕೊಂಡ, ಎಷ್ಟು ಬಾಣ ಹೊಡೆದ್ರೆ ಏನೂ ಆಗಲೇ ಇಲ್ಲ. ಆಗ ಏನು ಮಾಡಿದನಂತೆ, ಅವರು ಬ್ರಹ್ಮಾಸ್ತ್ರ ತಗೋತಾ ಇದ್ದಾನೆ, ಬ್ರಹ್ಮಾಸ್ತ್ರ ತಗೊಂಡು ಹನುಮಂತ ಪ್ರಯೋಗ ಮಾಡ್ತಾ ಇದ್ದಾನೆ. ಬ್ರಹ್ಮಾಸ್ತ್ರ ಬರ್ತಾ ಇದೆ, ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ಓಹೋ, ಬ್ರಹ್ಮಾಸ್ತ್ರ ಬಿಟ್ಟುಬಿಟ್ಟ, ನನಗೇನೂ ಇದು ಲೆಕ್ಕ ಅಲ್ಲ, ಯೋಚನೆ ಮಾಡ. ಬ್ರಹ್ಮನ ವರ ಇರೋದ್ರ ಕತೆ ಮುಗಿಸಿದ್ದೇನಾಗಲಿ, ನನಗೆ ಬ್ರಹ್ಮಾಸ್ತ್ರದ ಕಥೆನೂ ಮುಗಿಸ್, ನನಗೇನು ಬ್ರಹ್ಮಾಸ್ತ್ರ ಮಾಡೋದೇ ಇಲ್ಲ, ಬ್ರಹ್ಮಾಸ್ತ್ರ ವ್ಯರ್ಥವಾಗುತ್ತೆ ಹೊರತು ನನಗೇನು ಮಾಡೋದಿಲ್ಲ. ಆದರೆ ನಾನಿದನ್ನು ಒಳ್ಳೆ ಸಲ್ಲಾಭ ಪಡೆಯಲಿಕ್ಕೆ ಉಪಯೋಗಿಸಬೇಕು ಅಂತ ಯೋಚನೆ ಮಾಡ್ತಾನೆ ಹನುಮಂತ. ಸಲ್ಲಾಭ ಪಡೆಯಬೇಕು ಇದರಿಂದ. ಮೊದಲನೇ ಸಲ್ಲಾಭ ಏನು, ಬ್ರಹ್ಮದೇವ ಮಯಾವರ ವಿಲಂಘಿತಾ ಅನೇಕಶ ಸ್ವಯಂಭುವ, ನಾನು ಬ್ರಹ್ಮದೇವರ ವರಗಳನ್ನು ಸಾಕಷ್ಟು ಮೀರಿ ಆಗಿಬಿಟ್ಟಿದೆ ಈಗಾಗಲೇ. ಆದರೆ ಸಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯಹಂ, ಅವರು ನನಗಿಂತ ಪದಪ್ರಯುಕ್ತ ಸ್ವಲ್ಪ ದೊಡ್ಡವರು. ಬ್ರಹ್ಮದೇವರು ಸೀನಿಯರ್ ಯಾರು, ಬ್ರಹ್ಮದೇವರು ಆಗಿಬಿಟ್ಟಿದ್ದಾರೆ, ಹನುಮಂತ ಮುಂದೆ ಬ್ರಹ್ಮದೇವರಾಗ್ತಾರೆ. ಸ್ವಲ್ಪ ಅವರಿಗೆ ಗೌರವ ಕೊಡಬೇಕಾದ್ರೆ ನನ್ನ ಕೆಲಸ, ಅವ್ರು ಎಲ್ಲವರನ್ನು ಫೇಲ್ ಮಾಡಿಬಿಟ್ರೆ ಅವ್ರಿಗೆ ಸ್ವಲ್ಪ ಕೂಡ ನನಗಿಂತ ವ್ಯತ್ಯಾಸ ಇದೆ, ಇಲ್ಲಿ ಪದವಿ ಇಲ್ಲ ಅಂತ ಜನಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಅವ್ರ ಮಾತನ್ನು ಒಂದ್ಸರ್ತಿ ನಡೆಸ್ದಾಗ ಮಾಡಬೇಕು ನಾನು. ಅದಕ್ಕೆ ಈ ಅಸ್ತ್ರಕ್ಕೆ ಸಿಕ್ಕಾಕೊಂಡ ಮಾಡಿಬಿಟ್ರೆ, ಸಿಕ್ಕಾಕೊಂಡು ಮಾಡೋದು ಸಿಗೋದಲ್ಲ, ಸಿಕ್ಕಾಕೊಂಡು ಮಾಡೋದಷ್ಟೇ. ಆ ಬ್ರಹ್ಮ ಬ್ರಹ್ಮದ ಗೌರವ ಕೊಟ್ಟಾಗುತ್ತೆ ಮೊದಲನೇ ಕೆಲಸ. ತಥೋ ಅತ್ರ ಮಾನಾಯಾಮ್ಯಹಂ, ಈಗ ನಾನು ವರಕ್ಕೆ ಬೆಲೆ ಕೊಟ್ಟು ನಾನು ಸಿಕ್ಕಂತೆ ಮಾಡ್ತೇನೆ, ಇದು ಮೊದಲನೇ ಕಾರಣ. ಎರಡನೇ ಕಾರಣ, ಈ ರಾಕ್ಷಸರೆಲ್ಲ ಪಾಪ ಆಗಿರಿಂದ ಅನ್ಕೋತಾ ಇದ್ದಾರೆ, ಒಂದೇ ಸಮಯ ಅನ್ಕೋತಾ ಇದ್ದಾರೆ, ಅಯ್ಯೋ ಕಪಿ ಒಂದ್ಸರ್ತಿ ಸಿಕ್ಕಲಿ ಮಾಡ್ತೇವೆ, ಸಿಕ್ಕಲಿ ಮಾಡ್ತೇವೆ, ಒಂದ್ಸರ್ತಿನೂ ಸಿಕ್ಕಿಲ್ಲ ಹನುಮಂತ ಪಾಪ, ಒಂದ್ಸರ್ತಿನೂ ಸಿಕ್ಕಿಲ್ಲವಲ್ಲ, ಒಂದ್ಸರ್ ಸಿಕ್ಕಲಿ ಮಾಡ್ತೇವೆ ಮಾಡ್ತೇವೆ ಅಂತ ಕಾಯ್ತಾ ಇದ್ದಾರೆ. ಪಾಪ ಸಿಕ್ಕು ತೋರಿಸ್ತೇನೆ, ಏನು ಮಾಡ್ತಾರೆ ಮಾಡಿಬಿಡಿ, ನಾನು ಸಿಗದೆ ಹೋದರೆ ಎಷ್ಟು ಡೇಂಜರಸ್ಸು, ಸಿಕ್ಕರು ಅಷ್ಟೇ ಡೇಂಜರಸ್. ಅವರು ನನ್ನ ಹೊಡೆದ್ರು ಪೆಟ್ಟಾಗೋದು ಅವರಿಗೆ, ನಾನು ಅವ್ರು ನೋಡಿದ್ರು ಪೆಟ್ಟಾಗೋದು ಅವರಿಗೆ. ಒಂದು ಬಂಡೆ ಇರುತ್ತೆ, ಗ್ಲಾಸ್ ತೊಗೊಂಡು ಹೊಡೀರಿ, ನೀವು ಬಂಡೆ ಗ್ಲಾಸ್ ನೋಡಿದ್ರು ಗ್ಲಾಸ್ ಹೊಡೆಯುತ್ತೆ, ಬಂಡೆ ತೊಗೊಂಡು ಗ್ಲಾಸ್ ನೋಡಿದ್ರು ಗ್ಲಾಸೇ ಹೊಡೆಯುತ್ತೆ, ಬಂಡೆಗೇನಾಗೋದೇನು. ಸೊ ಲಾಸ್ ಯಾವಾಗಲೂ ಅವರಿಗೆ ಹೊರತು ನನಗಲ್ಲ, ಅವರಿಗೆ ತೋರಿಸ್ಬೇಕೀಗ. ಕೊನೆಗೆ ಏನು ರಿಪೋರ್ಟ್ ಕೊಡ್ಬೋದು ಅವರು, ಕಪಿ ಸಿಕ್ಕಲಿಲ್ಲ ಅದಕ್ಕೆ ಉಳ್ಕೊಂಡ, ಸಿಕ್ಕಿದ್ರೆ ಒಂದು ಕೈ ತೋರಿಸ್ತಿದ್ದೆ ಅದು ರಿಪೋರ್ಟ್ ಕೊಡಬಹುದು, ಅದಾಗಬಾರದು, ಸಿಕ್ಕು ತೋರಿಸಿಬಿಡ್ತೇನೆ. ಎರಡನೇ ಪರ್ಪಸ್ ಸರ್ವ್ ಆಯಿತು. ಇನ್ನು ಮೂರನೇ ಪರ್ಪಸ್ ಏನು ಅಂದರೆ, ಇತಿಹ ಲಕ್ಷ್ಯಮೇವಮೇ ಸ ರಾವಣಶ್ಚ ದೃಶ್ಯತೆ, ಇಷ್ಟೆಲ್ಲ ಮಾಡಿ ರಾವಣ ನೋಡಬೇಕಾಗಿದೆ, ಹೇಗೋ ನಾನು ದೊಡ್ಡ ರಾಯಭಾರಿ ನೋಡಿದ್ರೆ ಹೇಗೆ ಹೋಗ್ಲಿಕ್ಕಾಗುತ್ತೆ, ಈಗ ನೋಡಬೇಕೀಗ ಹೇಗೋ ನೋಡಬೇಕು. ಸಿಕ್ಕರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಪಾಪ ಇವರು, ನಾನಾಗಿ ಹೋಗೋದು ತಪ್ಪಿತು, ಅವರಾಗಿ ಕರ್ಕೊಂಡು ಹೋಗ್ತಾರೆ, ಅಂದರೆ ಟಿ ಎ ಡಿ ಎ ಎಲ್ಲ ಕ್ಲೇಮ್ ಮಾಡ್ಬೋದು. ಈಗ ಹೋದರೆ ಏನು ಯೋಚನೆ ಇಲ್ಲ, ನಮ್ಮ ಕೆಲಸಕ್ಕೆ ಹೋದರೆ ನಮ್ಮ ದುಡ್ಡು, ಆಫೀಸ್ ಕೆಲಸಕ್ಕೆ ಹೋದರೆ ಎಲ್ಲ ನಮಗೆ ಲಾಸೇ ಇಲ್ಲ. ಅಂದರೆ ಹನುಮಂತ ಫಸ್ಟ್ ಕಾ ಹಾಕ್ಕೊಡ್ತಾರೆ, ಎರಡು ಮುಂದೆ ಕೆಲಸ ಹೇಗೆ ಮಾಡಬೇಕು ತೋರಿಸ್ತಾರೆ. ಅವರಾಗಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಡ್ಕೊಂಡ್ಬಿಟ್ಟು ನಾನೇ ಯೋಚನೆ ಮಾಡಬೇಕು. ರಾವಣ ನಾನು ಕೇಳ್ತಾರೆ ಆಮೇಲೆ, ಯಾಕೆ ನೋಡಯ್ಯ ಕೊನೆಗೆ ಬಂದುಬಿಟ್ಟಿಯಾ ಅಂದರೆ ನಾನೆಲ್ಲಿ ಬಂದೆ ಅಂತ ಹೇಳಕ್ಕೆ ಬರುತ್ತಾಗ, ಕರ್ಕೊಂಡು ಬಂದರೂ ಬಂದೆ, ನಾನೇ ನಾನಾಗಿ ಬರಲಿಲ್ಲ, ನೀನವ್ರು ಕರೆದ್ರೂ ಬಂದೆ ಅಷ್ಟೇ. ಈ ರೀತಿ ರಾವಣಿಗೆ ಉತ್ತರ ಕೊಡ್ಲಿಕ್ಕೂ ಬರುತ್ತೆ. ಸೊ ಮೂರು ಕಾರಣ ಯೋಚನೆ ಮಾಡ್ತಾನೆ ಹನುಮಂತ. ಯುದ್ಧರಂಗದೊಳಗೆ ಹನುಮಂತ ಎಷ್ಟು ಶಾಂತವಾಗಿದ್ದಾನೆ, ಜೊತೆಗೆ ಯಾರೋ ಇಲ್ಲ, ಒಬ್ಬನೇ, ರಕ್ಷಣದ ವ್ಯವಸ್ಥೆ ಇಲ್ಲ, ನಿಶ್ಚಿಂಕೆಯಿಂದ ಇದ್ದಾನೆ. ಯಾತಕ್ಕೆ, ದೇವರನ್ನು ನಂಬಿದವರಿಗೆ ಭಯ ಇಲ್ಲ, ಇದನ್ನು ತೋರಿಸ್ಬೇಕಿದೆ. ದೇವರನ್ನು ನಂಬಿದವರಿಗೆ ಭಗವಂತ ಹೇಳಿದ್ದಾನೆ, ಅನನ್ಯಾ ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಮ್ಯಹಂ. ದೇವರು ನಮ್ಮನ್ನು ಕಾಪಾಡುತ್ತಾನೆ, ಈ ಅಚಲ ನಿಷ್ಠೆ ಇದೆಯಲ್ಲ, ಇದಕ್ಕಿಂತ ಒಂದು ಯಶಸ್ವಿಯಾದ ಮತ್ತೊಂದು ರಕ್ಷಣೆ ವ್ಯವಸ್ಥೆಯೇ ಇಲ್ಲ. ದೇವರನ್ನು ಹಾಗೆ ನಂಬಬೇಕು ನಾವು. ಕೌಂತೇಯ ಪ್ರತಿ ಜಾನೇಹಿ ನಮೇ ಭಕ್ತ ಪ್ರಣಶ್ಯತಿ. ನೋಡು ಕೌಂತೇಯ, ಸರಿಯಾಗಿ ತಿಳ್ಕೊ, ನನ್ನ ಭಕ್ತ ಎಂದೂ ನಾಶವಾಗೋದಿಲ್ಲ, ಭಗವಂತ ಹೇಳಿಬಿಟ್ಟಿದ್ದ. ಹನುಮಂತ ಅದಕ್ಕೆ ದೊಡ್ಡ ದೃಷ್ಟಾಂತ, ನಿದರ್ಶನವಾಗಿ ನಿಂತಿದ್ದಾನೆ. ಈ ಮೂರು ಕಾರಣ ನೋಡಿ ಬದ್ಧವತ್ ಸ್ಥಿತ, ಇಷ್ಟೆಲ್ಲ ಯೋಚನೆ ಮಾಡಿ ಸಿಕ್ಕಂತೆ ಮಾಡಿ ನಿಂತ್ಕೊಂಡು ಸುಮ್ಮನೆ ನಿಂತ್ಕೊಂಡು ಬಿಟ್ಟನಂತೆ. ಆಗ ಅಸ್ತ್ರ ಬಂತು, ರೌಂಡ್ ಹಾಕಿ ನಿಂತ್ಕೊಂಡು ಬಿಡ್ತು. ಆ ಏನು ಮಾಡಿದ್ರಂತೆ ಇವರೆಲ್ಲ ಕೂಡ, ಹಬ್ಬ ಕಪಿ ಪುಣ್ಯಕ್ಕೆ ಸಿಕ್ತು, ಏನೋ ಸಿಕ್ಕಿದೆ ಪುಣ್ಯ, ಅಕಸ್ಮಾತ್ ತಪ್ಸ್ಕೊಂಡ್ಬಿಟ್ರೆ ಕಷ್ಟ ಅಂಥೇಳಿ ಬಬಂಧುರನ್ಯ ಪಾಶ ಕೈಹಿ ಜಗಾಮ ಶಾಸ್ತ್ರಮಶ್ಯ ತತ್ ಉಕ್ಕಿನ ಸರಪಳೆ ತಂದು ಬಿಗಿದ್ಬಿಟ್ರಂತೆ ಮೇಲ್ಗಡೆ. ಅಕಸ್ಮಾತ್ ತಪ್ಸ್ಕೊಂಡೋದ್ರೆ ಕಷ್ಟ ಅಂಥೇಳಿ ಉಕ್ಕಿನ ಸರಪಳೆಗಳನ್ನು ಜೋರ ಸುತ್ತಿ ಬಿಗಿದ್ಬಿಟ್ರಂತೆ. ಅವ ಬ್ರಹ್ಮಾಸ್ತ್ರ ನೋಡ್ತಂತೆ, ಏನು ಮಾಡುತ್ತಂತದು, ನನ್ನ ಮೇಲೆ ನಂಬಿಕೆ ಇಲ್ಲ ಇವಕ್ಕೆ, ನಾನು ಹಿಡಿದು ಸಾಲದೊಂದು ಉಕ್ಕಿನ ಸರಪಳಿ ನಂಬ್ಕೊಂಡ್ಬಿಟ್ಟಿದ್ದಾರೆ, ಅದೇ ಹಿಡ್ಕೊಳ್ಳಿ, ನನ್ನ ಗಂಟೆ ಏನೋಯ್ತು ಅಂತ ಹತ್ರ ಹೋಗ್ಬಿಡ್ತಂತ ಕಡೆ, ಬಿಟ್ಟು ಹೋಗ್ಬಿಡ್ತಂತ ಕಡೆ. ಇಂದ್ರ ಹಣೆ ಹಣೆ ಹೊಡ್ಕೋತಾ ಇದ್ದಾನೆ, ಅವ್ರಿಗೆ ಅಸ್ತ್ರಜ್ಞರಲ್ಲ, ಅವನ ಅಸ್ತ್ರಜ್ಞ ಪಾಪವನು. ಅಸ್ತ್ರದ ಗುಟ್ಟು ಬ್ರಹ್ಮಾಸ್ತ್ರಕ್ಕೆ ಒಂದು ನಿಯಮ ಉಂಟಂತೆ, ಅದು ಪ್ರಯೋಗ ಮಾಡಿದ ಮೇಲೆ ಜೊತೆಗೆ ಇನ್ನೊಂದು ಪ್ರಯೋಗ ಮಾಡಬಾರದು. ಮಾಡಿದ್ರೆ ಅದಕ್ಕೆ ಅವಮಾನ ಮಾಡಿದೆ ಲೆಕ್ಕ. ಮಾಡಿಬಿಟ್ರೆ ಏನಾಗುತ್ತಾಗ, ದೊಡ್ಡಕ್ಕೆ ಇನ್ಫ್ಲೂಯೆನ್ಸ್ ಮಾಡಿಸ್ಬಿಟ್ಟು ಸಣ್ಣಕ್ಕ ಹಿಡಿಬಿಟ್ರೆ ಅವನು ನಂಬಿದ್ದಾನೆ, ಮಾಡ್ತೀನಿ ತಡಿ, ಏನಾದ್ರು ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ಕೈ ಬಿಟ್ಬಿಡ್ತಾರೆ ಆಮೇಲೆ. ಅದಕ್ಕೋಸ್ಕರ ಮೇಲ್ಕಡೆ ಹೋದ್ಮೇಲೆ ಕೆಳಗೆ ಬರಬಾರದು, ನಮ್ಮ ನಿಯಮ ಉಂಟು. ಗಂಗಾ ಸ್ನಾನ ಮಾಡಿದ ಮೇಲೆ ಅವತ್ತು ಬೇರೆ ಕಡೆ ಸ್ನಾನ ಮಾಡಬಾರದು. ಗಂಗಾ ಸ್ನಾನ ಮಾಡಿದ ಮೇಲೆ ತುಂಬ ದೊಡ್ಡ ತೀರ್ಥ ಅಲ್ಲ, ಬೇರೆ ಕಡೆ ಸ್ನಾನ ಮಾಡಬಾರ್ದು ಅವತ್ತು, ಜನ್ಮದಲ್ಲೇ ಅಂತ ತಿಳ್ಕೋಬಾರ್ದು. ಮತ್ತೆ ಅವತ್ತು ಬೇರೆ ಕಡೆ ಸ್ನಾನ ಮಾಡಬಾರ್ದು ಅಷ್ಟೇ, ಅದು ನಿಯಮ. ಅದು ಗಂಗೆಗೆ ಮರ್ಯಾದೆ. ಅದು ಒಂದು, ಅದು ದೇವಸ್ಥಾನ, ದೇವ್ರ ಮುಂದೆ ಇರ್ತಾರೆ, ದೇವ್ರ ಮುಂದೆ ನಮಸ್ಕಾರ ಮಾಡಬಾರ್ದು. ದೇವರಿಗೆ ವಿಶೇಷವಾದ ಹಿರಿಮೆ. ಅದು ಒಂದು, ದೇವರಿಗೆ ನಮಸ್ಕಾರ. ಅದೊಂದು ದೊಡ್ಡವರಿದ್ದ ಕಾಲಕ್ಕೆ ಚಿಕ್ಕವರು ನಮಸ್ಕಾರ ಮಾಡಬಾರ್ದು, ಕೆಲವು ನಿಯಮಗಳು. ದೊಡ್ಡವರಾದ ಬ್ರಹ್ಮದೇವರ ಅಸ್ತ್ರ ಹಿಡಿದ ಮೇಲೆ ಇನ್ನೊಂದು ಅಸ್ತ್ರವನ್ನು ಕಟ್ಟಬಾರ್ದು, ಆ ಮೂರ್ಖರವರು. ಬ್ರಹ್ಮಾಸ್ತ್ರದ ಮೇಲೆ ನಂಬಿಕೆ ಇಲ್ಲ ಅವರಿಗೆ, ಈ ಕಬ್ಬಿಣದ ಇದ್ರ ಮೇಲೆ ನಂಬಿಕೆ ಇದೆ. ಎಂಥ ಮೂರ್ಖರಿದ್ದಾರೆ, ನಮಗೂ ಸ್ಥಿತಿ ಅಂಥದ್ದೇ ಸ್ಥಿತಿಯಾಗಿ. ಅದಕ್ಕೆ ರಾಕ್ಷಸರು ಅಂತ ಅವ್ರನ್ನ ಕರೆದು, ಬ್ರಹ್ಮಾಸ್ತ್ರದ ಮೇಲೆ ನಂಬಿಕೆ ಇಲ್ಲ, ಯಾವ್ದ ಮೇಲೆ ನಂಬಿಕೊಂಡ್ಬಿಟ್ಟಿದ್ದಾರೆ. ನಮಗೂ ಅಷ್ಟೇ, ಭಾವಿ ಬ್ರಹ್ಮದೇವರು ಶ್ರೀಮದ್ ಆಚಾರ್ಯರು, ಅವರ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ, ಯಾವ್ದಾದ್ರೂ ನಂಬಿಕೆ ಇದೆ ನಮಗೀಗ. ಅದನ್ನು ಓದಿದ್ರೆ ಕೆಲಸ ಸಿಗುತ್ತೆ, ಇದನ್ನು ಓದಿದ್ರೆ ಕೆಲಸ ಸಿಗುತ್ತೆ. ನೀವು ಸುಧಾ ಓದಿದ್ರೆ ದೇವರಾಣಿ ಸಿಗೋದಿಲ್ಲ, ಅದು ಬೇರೆ. ಜೊತೆಗೆ ನಮ್ಮ ಜನ ಶಾಸ್ತ್ರ ಓದಿದ್ರೆ ಬೀದಿಗೆ ಬಿಡುತ್ತಾರೆ, ಶಾಸ್ತ್ರ ಓದಿದ್ರೆ ಬೀದಿಗೆ ಬಿಡುತ್ತಾರೆ. ಎಷ್ಟು ಮೂರ್ಖರು! ಯಾರೋ ಯೋಚನೆ ಮಾಡ್ತಾರೆ, ಏನು ಮೆಡಿಕಲ್ ಸೀಟ್ ಸಿಗಲಿಲ್ವಾ, ಪಾಪ. ಇಂಜಿನಿಯರಿಂಗು ಅದೂ ಸಿಗಲಿಲ್ವಾ, ಹೋಗಲಿ ಬಿಡು. ಒಂದು ಬಿ ಎಸ್ ಸಿ ಅದೂ ಸಿಗಲಿಲ್ಲ, ಬಿ ಎ ಅದೂ ಸಿಗಲಿಲ್ಲ, ಬಿ ಕಾಮ್ ಮಾಡಿ ಅದೂ ಸಿಗಲಿಲ್ಲ, ಒಂದು ಡಿಪ್ಲೊಮಾ ಸೇರಿಸಿ ಅದೂ ಸಿಗಲಿಲ್ಲ, ಐ ಟಿ ಐ ಟ್ರೈನಿಂಗ್ ಇರ್ತಾವಲ್ಲ ಅದನ್ನು ಕೊಡಿ ಅದೂ ಸಿಗಲಿಲ್ಲ, ವಿದ್ಯಾಪೀಠಕ್ಕೆ ಸೇರಿಸಿ ಏನು ಮಾಡೋಕ್ಕಾಗುತ್ತೆ ಪಾಪ, ಸೇರಿಸಿಬಿಡಿ ಪಾಪ. ಅಂದರೆ ಲಾಸ್ಟ್ ಚಾನ್ಸ್ ಅದು ಒಂದು ಹೇಳ್ಕೊಂಡು ಬಾಯ್ಬಿಟ್ಟು ಹೇಳ್ಕೊಂಡ್ಬಿಡ್ತಾರೆ, ಯಾಕೆ ಸೇರಿದ್ರೆ ಹೀಗೆ ಆಯಿತು, ಎಲ್ಲಿ ಸಿಗಲಿಲ್ಲ ಅದಕ್ಕೆ ಸೇರಿಬಿಟ್ವಿ. ಸೇರಿದ್ದೇವೆ, ಮುಂದೊಂದು ಸಿಕ್ಕರೆ ಬಿಟ್ಟು ಹೋಗಿಬಿಡ್ತೇವೆ ಮತ್ತೆ, ಅದು ಬೇರೆ. ಮತ್ತೆ ಅಂದರೆ ಇದು ಅಷ್ಟೇ, ಒಂದು ಅನ್ನದ ವ್ಯವಸ್ಥೆ ಹೊರತು ಬೇರೆ ಅಲ್ಲ. ಈ ರೀತಿ ನಾವು ಶಾಸ್ತ್ರವನ್ನು ನೋಡಿದ್ರೆ ಗತಿಯನ್ನಾಗಬೇಕು. ನಮಗೆ ಶಾಸ್ತ್ರ ಪಾಠಕ್ಕೆ ಅವಕಾಶ ಸಿಗಲಿಲ್ಲ ಅಂದರೆ ಬೇರೆ ಕಡೆ ಹೋಗಬೇಕೇ ಹೊರತು ಇದನ್ನು ಬಿಟ್ಟರೆ ಜೀವನ ಅಲ್ಲ. ಈ ತಿಳುವಳಿಕೆ ಯಾರಿಗಿದೆ ಇವತ್ತು? ಏನೂ ಇಲ್ಲ. ಸಿಕ್ಕದಾಗಿರ್ತಕ್ಕಂಥ ಲೌಕಿಕವನ್ನು ನಾವು ಎಷ್ಟು ಹಬ್ಬಬ್ಬ ಹಾರಾಡಿದರೂ 80-100 ವರ್ಷ, ಇವತ್ತೊಂದು 100 ವರ್ಷದ ಗ್ಯಾರಂಟಿನೇ ಇಲ್ಲ. ಅಷ್ಟು ಹಾರಾಟಕ್ಕೋಸ್ಕರ ಶಾಶ್ವತವಾದ ರಕ್ಷಣೆ ಕೊಡ್ತಕ್ಕಂಥ ಶಾಸ್ತ್ರವನ್ನು ಮರೆತು ಬಿಟ್ಟರೆ ಎಷ್ಟು ಅಪಚಾರ ಮಾಡ್ತೇವೆ ನಾವೀಗ. ನಮ್ಮ ಜೀವನದಲ್ಲಿ ಎಂಟರ್ಟೈನ್ಮೆಂಟ್ಗೋಸ್ಕರ ಹೊರಟ ಹುಡುಗ ಪರೀಕ್ಷೆ ಮಿಸ್ ಮಾಡಿಕೊಂಡ್ರೆ ಎಷ್ಟು ಲಾಸ್ ಆಗುತ್ತೆ ಅವನಿಗೆ. ಸಿನಿಮಾಗೆ ಟಿಕೆಟ್ ಸಿಕ್ತು ಅಂತೇಳಿ ಪರೀಕ್ಷೆ ಹಾಲ್ ಹೋಗಿ ಬಿಟ್ಟುಬಿಟ್ರೆ ಎಷ್ಟು ಲಾಸ್ ಆಗುತ್ತೆ ಲೆಕ್ಕ ಹಾಕಿ. ಲೌಕಿಕ ಅಂದರೆ ಇಷ್ಟೇ, ಎಷ್ಟಿದ್ರೂ ಕೂಡ ಲಿಮಿಟೆಡ್ ಇದು. ತದಲಂಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಶಾಸ್ತ್ರ ನಮ್ಮ ಮೂಲಾಧಾರವಾದದ್ದು ಶಾಸ್ತ್ರ, ಅದಕ್ಕೆ ಗಮನ ಕೊಟ್ಟು ನಾವು ನಿರ್ವಾಹ ಎಲ್ಲ ಬದುಕಬೇಕು. ಅದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಳ್ಳಿ, ಏನು ತಪ್ಪಲ್ಲ. ಇಂಜಿನಿಯರಿಂಗು ಮೆಡಿಕಲ್ ಯಾವುದು ತಪ್ಪಲ್ಲ, ಆದರೆ ಫುಲ್ ಟೈಮ್ ಅದಾಗಬಾರ್ದು. ನಮಗೆ ಫುಲ್ ಟೈಮ್ ಅಂದರೆ ಶಾಸ್ತ್ರವೇ ಆಗಬೇಕು, ಉಳಿದೆಲ್ಲ ಸೆಕೆಂಡರಿ ಆಗಬೇಕು. ಆದರೆ ಇವತ್ತು ಶಾಸ್ತ್ರ ಸೆಕೆಂಡರಿ ಕೂಡ ಆಗಿಲ್ಲ, ಅದಕ್ಕೆ ನೋವೇ ನೋ ಪ್ಲೇಸ್ ಅಟ್ ಆಲ್. ಹಾಗಾಗಿಬಿಟ್ಟು ಇವತ್ತು ದಿವಸಕ್ಕೆ 1 ಗಂಟೆ ಕೂಡ ಓದಲಿಕ್ಕೆ ನಮಗಾಗೋದಿಲ್ವಾ? 1 ಗಂಟೆ ಕೇಳೋದಕ್ಕಾಗೋದಿಲ್ವೇ? 1/2 ಗಂಟೆ ಓದಲಿಕ್ಕಾಗೋದಿಲ್ವಾ? ನ್ಯೂಸ್ ಪೇಪರ್ ಓದ್ತಾನೆ 1/2 ಗಂಟೆ, ಆ ಟಿ ವಿ ಮುಂದೆ ಅಂತೂ ಇಡೀ ಗಂಟೆನೇ ಕೂತಿರ್ತಾರೆ, ಎಷ್ಟು ಗಂಟೆ ಬೇಕಾದ್ರೂ ಕೊಡ್ತಾರೆ. ಅದ್ರ ಬದಲು ದಿವಸಕ್ಕೆ 1 ಗಂಟೆ 1/2 ಗಂಟೆ ಅಭ್ಯಾಸ ಮಾಡಿದರೆ ಎಷ್ಟು ಜ್ಞಾನ ಸಂಪಾದನೆ ಮಾಡಬಹುದು. ಜನಕ್ಕೆ ವಿವೇಕನೇ ಇಲ್ಲ, ನಂಬಿಕೆ ಇಲ್ಲ, ಇದೇ ಸಮಸ್ಯೆ ಆಗಿರೋ. ಚಿಕ್ಕ ಮಕ್ಕಳಿಗೆ ಹೇಳ್ಕೊಳ್ಳೋಕೆ ಬರುತ್ತೆ, ಎಷ್ಟೆಷ್ಟೋ ಕೆಲಸದ ಮಧ್ಯೆ ಇದೊಂದು ಮಾಡೋಕ್ಕೆ ಬರೋದಿಲ್ವೇನು? 1/2 ಗಂಟೆ ಇಡಲಿಕ್ಕೆ ಖಂಡಿತ ಬರುತ್ತೆ. ಆ ರೀತಿ ಮಾಡಿದರೆ ಉಪನಯನ 8 ವರ್ಷಕ್ಕೆ ಮಾಡಿ, ಅಲ್ಲಿ ಶಾಸ್ತ್ರ ಪಾಠಕ್ಕೆ ಹಾಕಿ, ದಿವಸಕ್ಕೆ ತುಂಬ ಹಾಕಬೇಡಿ, ದಿವಸಕ್ಕೆ 1/2 ಗಂಟೆ ಸಾಕಷ್ಟೆ. 1/2 ಗಂಟೆ ಮೊದಲು ಮೊದಲು 1 ಗಂಟೆ 1/2 ಗಂಟೆ ಏನು ಸ್ತೋತ್ರ ಹೇಳ್ಕೊಡಿ. ಮೊದಲು 1 ವರ್ಷ ವಿಷ್ಣು ಸಹಸ್ರನಾಮ, ವಾಯುಸ್ತುತಿ, ದ್ವಾದಸ್ತೋತ್ರ ಎಲ್ಲ ಹೇಳ್ಕೊಡಿ. 2ನೇ ವರ್ಷಗಳಲ್ಲಿ ಸ್ವಲ್ಪ ರಾಮಶಬ್ದ ಶುರು ಮಾಡಿ, ಅದು ನಿಧಾನ ಮಾಡ್ತಾ ಮಾಡ್ತಾ ಬನ್ನಿ. 8 ಉಪನಯನ ಮಾಡಿರ್ತೀರಲ್ಲ, ಅವನು 22-23 ವರ್ಷ ಹೊತ್ತಿಗೆ ಇಂಜಿನಿಯರ್ ಡಾಕ್ಟರ್ ಆಗ್ತಾನೆ, ಸುಖವಾಗಲಿ, ಏನೂ ತಪ್ಪಲ್ಲ. ಜೊತೆಗೆ ಸುಧಾಮಂಗಳ ಮಾಡ್ತಾನೆ, 2 ಕೆಲಸ ಮಾಡ್ತಾನೆ ಒಟ್ಟಿಗೆ. ಇವತ್ತು ಎಲ್ಲರೂ ಪ್ರತಿಯೊಬ್ಬ ಒಬ್ಬ ವೈಷ್ಣವ ಹುಡುಗ ಅಂದರೆ ಅವನು 2 ವಿದ್ಯೆಯಲ್ಲಿ ಪಾರಂಗತನಾಗ್ತಾನೆ. 2 ವಿದ್ಯೆ ವೇದಿತವಿ ಇವತ್ತಾಗಿದೆ, ಅದಕ್ಕೆ ಕಾನ್ಸೆಪ್ಟೇ ಇಲ್ಲ. ಅಯ್ಯೋ ಶಾಸ್ತ್ರ ಓದಿದ್ರೆ ಕೆಟ್ಟೋಗ್ಬಿಡ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾರೆ. ಓದದೇ ಕೆಡ್ತಾರೆ ಹೊರತು ಓದಿ ಎಂದೆಂದೂ ಕೆಡೋದಿಲ್ಲ. ಶಾಸ್ತ್ರ ಅಂದರೆ ಮಂತ್ರ, ಭಾವಿ ಬ್ರಹ್ಮದೇವರ ಶಾಸ್ತ್ರ, ಪರಬ್ರಹ್ಮ ವಿಷಯ ಬರದವರ ಆಚಾರ್ಯ. ಮಹಾನಂದ ತೀರ್ಥಸ್ಯ ಏಭಷ್ಯ ಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತಿಯ ಸುರಾಜ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇತೆ ಭಜಂತೆ ಸತೀತಿ. ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಹತ್ರ ಬರ್ತಾ ಇದೆ, ಪ್ರಸಂಗ ಒಂದು ಜ್ಞಾಪಕ ಮಾಡ್ಕೋಬೇಕು ಅವರನ್ನು. ಅವರು ಪೂರ್ವಾಶ್ರಮದಲ್ಲಿ ಸುಮಾರು 17-18 ವರ್ಷ ಅವರಿಗೆ ಬಡತನ ಅಂದರೆ ಭಯಂಕರ ಬಡತನ ಅವರಿಗೆ. ಬಹುಶಃ ನಮ್ಮಲ್ಲಿ ಯಾರೂ ಅಷ್ಟು ಬಡವರು ಜಗತ್ತಿನಲ್ಲಿ ಇಲ್ಲೇ ಇಲ್ಲ, ಇದು ಸತ್ತೋಗಿರ್ತಾನೆ ಇದ್ರೆ ಎಷ್ಟು ಬದುಕದೇ ಇಲ್ಲ. ವಾರಕ್ಕೆ 60 ಊಟ ಮಾಡ್ತಿದ್ದಾನೆ ಲೆಕ್ಕ ಹಾಕಿ ನೋಡ್ರಿ. ಇವತ್ತು ಅಂಥವ್ರು ಯಾರಿದ್ದಾರೆ? ಒಬ್ಬರೂ ಇಲ್ಲ. ಇದು ಎಂದ್ರೆ ಸತ್ತೋಗಿರ್ತಾರೆ, ಹೇಗೆ ಬದುಕ್ತಾನೆ ಅವನು? ಅಂತಹ ಕನಿಷ್ಠವಾದಂಥ ಜೀವನ. ಮೈಮೇಲೆ ಉಳ್ಳಕ್ಕೆ ಸರಿಯಾದ ಬಟ್ಟೆ ಇಲ್ಲ, ಹೋಗಲಪ್ಪ ಓದಿಲ್ಲ ಬುದ್ಧಿ ಇಲ್ಲ ದಡ್ರು ಇಲ್ಲ ಅಂತಲ್ಲ, ಭಾರಿ ವಿದ್ವಾಂಸರವರು. ಅಂತ ವಿದ್ವಾಂಸರು ರಾಯರಾದ್ಮೇಲೆ ಮತ್ತೊಬ್ಬರು ಆಗಲೇ ಇಲ್ಲ ಅಂತ ವಿದ್ವಾಂಸರು ರಾಯರಾದ್ಮೇಲೆ. ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರಾನ್ನ ವಿದ್ಯತೆ, ಯಾತಕ್ಕೆ ಗೊತ್ತು? ಹಿಂದೆ ಇದ್ರು, ಆಮೇಲೆ ಯಾರು ಬರಲಿಲ್ಲ, ಅವರೇ ಕೊನೆ. ಹಿಂದೆ ಅವ್ರ ಗುರುಗಳು ಸುಧೀರ ಸ್ವಾಮಿಗಳು, ವಿಜೇಂದ್ರ ಸ್ವಾಮಿಗಳಿದ್ರು, ವ್ಯಾಸರಾಜರಿದ್ರು, ವಾದಿರಾಜರಿದ್ರು, ರಘುತ್ತಮರಿದ್ರು, ಎಲ್ಲ ಇದ್ರು. ಇವರಾದ್ಮೇಲೆ ಯಾರು ಬರಲಿಲ್ಲ, ಇವರೇ ಕೊನೆಯವರು. ಎಷ್ಟು ವಿಷಯ ಗೊತ್ತಿತ್ತು ಅಂತ ಗೊತ್ತಾ ಅವರಿಗೆ? ಸಾಲಂಕಾರಕ, ಕಾವ್ಯ, ನಾಟಕ, ಕಲಾ, ಕಾಣಾದ ಪಾತಂಜಲ, ತ್ರೈಯರ್ಥ, ಸ್ಮೃತಿ, ಜೈಮಿನೀಯ, ಕವಿತಾ, ಸಂಗೀತ, ಪಾರಂಗತಃ. ಇಷ್ಟು ಶಾಸ್ತ್ರಗಳಲ್ಲಿ ಸ್ವಲ್ಪ ಸ್ವಲ್ಪ ನಾಲೆಡ್ಜ್ ಅಲ್ಲ, ಪಾರಂಗತಃ, ವೆರಿ ಗ್ರೇಟ್ ಎಕ್ಸ್ಪೆಕ್ಟ್, ಬಂದು ಎಕ್ಸ್ಪರ್ಟ್ ಆಗಿದ್ದರು. ಅಂಥವರು ಒಂದು ಸಂಗೀತ ಕಚೇರಿ ಮಾಡಿದರೆ ದರ ಸುಳಿತಿತ್ತು. ಆಗಿನ ಕಾಲಕ್ಕೆ ಸಂಗೀತ ಕಚೇರಿ ಅಂತ ಕೇಳಿದರೆ ರಾಜ ಮಹಾರಾಜರು ಸನ್ಮಾನ ಮಾಡ್ತಿದ್ರು. ಶಾಸ್ತ್ರವಾಕ್ಯಾರ್ಥ ಮಾಡಿಬಿಟ್ಟಿದ್ರೆ ಬರೀ ಸೈಟು 30-40, 20-50 ಸೈಟ್ ಸಿಗೋ ಕಾಲ ಅಲ್ಲದು. ಊರೂರೇ ಜಹಗೀರು ಕೊಡ್ತಾ ಇದ್ರು, ಊರೂರೇ ಜಹಗೀರು. ಅಂಥ ವಿದ್ವಾಂಸರಿಗೆ ಅಂಥ ಗೌರವ ಇದ್ದ ಕಾಲ ಅದು. ರಾಯರಿಗೆ ಒಂದು ಶಾಸ್ತ್ರ ಇದ್ರೆ ಸಾಕಾಗ್ತಿತ್ತು. ಅಷ್ಟು ಶಾಸ್ತ್ರದೊಳಗೆ ತಲಸ್ಪರ್ಶಿ ಪಾಂಡಿತ್ಯ, ಕರತಲಾಮಲಕ ಪಾಂಡ್ಯ, ಅವ್ರ ಗ್ರಂಥಗಳನ್ನು ಓದಿ ನೀವೀಗ, ಅದು ಬರೀ ಕಥೆಯಲ್ಲ, ಫ್ಯಾಕ್ಟ್ ಅಂತ ಗೊತ್ತಾಗ. ಎಷ್ಟು ಕೋಟ್ ಮಾಡ್ತಾರೆ ರಾಯರು, ಎಷ್ಟು ಅದ್ಭುತವಾದ ಗ್ರಂಥ ಬರೆದಿದ್ದಾರೆ. ಅವರ ಜೀವನ ಪರಿಮಳಾದಿ ಗ್ರಂಥಗಳಂತೂ ಲೋಕಮಾನ್ಯವಾದ ಗ್ರಂಥಗಳು. ಅವರು ಭಾಟ್ಟ ಸಂಗ್ರಹ ಅಂತ ಒಂದು ಗ್ರಂಥ ಇದೆ, ಮೀಮಾಂಸಾಸ್ತ್ರದ ಗ್ರಂಥ. ಅದನ್ನು ನೋಡಿ ಮಧುರೆಯೊಳಗೆ ಅಲ್ಲಿಯ ಮೀಮಾಂಸಕ ಬೃಂದವೆಲ್ಲ ನೋಡಿಬಿಟ್ಟು ಪರಮಾಶ್ಚರ್ಯಪಟ್ಟರಂತೆ. ಇವರು ನೋಡಿದರೆ ವೇದಾಂತಿಗಳು, ದ್ವೈತಿಗಳು, ಇದು ಮೀಮಾಂಸಾ ಶಾಸ್ತ್ರ, ಇದನ್ನು ಓದಲಿಕ್ಕೇನೆ ಒಂದು ಜನ್ಮ ಸಾಕಾಗೋದಿಲ್ಲ, ಅದನ್ನು ನಾವೆಲ್ಲ ಒಟ್ಟಿಗೆ ಸೇರಿದ್ರು ಬರೀಲಾರದಷ್ಟು ಚೆನ್ನಾಗಿ ಒಬ್ಬರೇ ಬರೆದಿದ್ದಲ್ಲ, ಏನು ಮಹಾನುಭಾವರು ಅಂತ ಹೇಳಿ ಆನೆ ಮೇಲೆ ಕುಳಿಸಿ ಮೆರವಣಿಗೆ ಮಾಡಿಬಿಟ್ರಂತವ್ರು. ಅಂಥ ವಿದ್ವತ್ ಅವರು, ಅಂಥ ಮಹಾನುಭಾವರು, ಒಂದು ಒಂದು ಪೈಸೆ ಇಲ್ಲ ಅವರ ಹತ್ರ, ಆ ರೀತಿ ಬದುಕಿದ್ದ. ಯಾತಕ್ಕೆ? ಅವ್ರು ಯೋಚನೆ ಮಾಡಿದ್ರಂತೆ, ಇಷ್ಟು ಓದಿದ್ದೇನೆ, ಇಂಥ ಶಾಸ್ತ್ರ ಇದು, ಇದನ್ನು ಇನ್ನೂ ಹೆಚ್ಚು ಓದಬೇಕು. ಅವ್ರು ನೋಡಿ, ನಾವು ಏನು ಓದದೆ ಓದಿದ್ದೇವೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ, ಅಷ್ಟು ಓದಿ ಇನ್ನೂ ಓದಬೇಕು ಅಂತ ಅವ್ರಿಗೆ ಅಪೇಕ್ಷೆ. ಅದಕ್ಕೆ ಸಂಪಾದನೆ ಹೋಗೋಕ್ಕೆ ಟೈಮ್ ಇಲ್ಲ ಅವರಿಗೆ, ಆ ಟೈಮ್ ಇದಕ್ಕೆ ಹಾಕಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈ ರೀತಿ ಯೋಚನೆ ಮಾಡಿ 5-6 ವರ್ಷ ಸುಧೀಂದ್ರ ಸ್ವಾಮಿಗಳ ಹತ್ರ ಓದ್ತಾರೆ, ತಪಸ್ಸು ಮಾಡ್ತಾರೆ. ಅಂಥ ಹೆಂಡತಿ ಇದ್ದಾಳೆ, ಚಿಕ್ಕ ವಯಸ್ಸಿನ ಹೆಂಡತಿ, ಚಿಕ್ಕ ಮಗು ಇದೆ. ಇಷ್ಟಾದರೂ ಅವರ ಗುರಿ ಒಂದೇ, ಪ್ರೀಣಾಯಾಮೋ ವಾಸುದೇವೋ. ಆ ಒಂದು ದೃಷ್ಟಿಯಿಂದ ಬದುಕಿದ್ದಕ್ಕೆ ಏನ್ರಿ ಆಯ್ತು ಮಹಾ ಅಂತ ಕೇಳಿದರೆ, ಏನಾಯ್ತಾ? ಇವತ್ತು ಅವರ ಹೆಸರು ಹೇಳಿದರೆ ಸಾಕು, ನಮಗೆ ದುಃಖ ಬರೋದಿಲ್ಲ, ಅಂಥ ತಪಸ್ಸು ಮಾಡಿದರು. ರಾಘವೇಂದ್ರ ಅಂದರೆ ಇವತ್ತು ಮನುಷ್ಯ, ರಾಮ ಅಹಂ ದ್ರಾವಯತೆ ಯಸ್ಮಾತ್ ವೇಂಕಾರೋ ವಾಂಚಿತ ಪ್ರತಃ, ರಾಘವೇಂದ್ರ ಇತಿ ತಸ್ಮಾತ್ ಲೋಕೇ ಖ್ಯಾತೋ ಭವಿಷ್ಯತಿ. ಅವರ ಹೆಸರು ಹೇಳಿದರೆ ಬರೀ ಹೆಸರು ಹೇಳೋದಿಲ್ಲ, ನಾವು ಪೂಜ್ಯಾಯ ರಾಘವೇಂದ್ರಾಯ ಅಂತ ಹೇಳ್ತೇವೆ. ಅವರ ಒಂದು ತ್ಯಾಗ, ಅವರ ಒಂದು ಪಾವಿತ್ರ್ಯ, ಇವು ದೊಡ್ಡ ಪಾಠ ನಮಗೆ. ಅಂಥ ವಿದ್ವತ್ ಶೇಖರರು, ವಿದ್ವತ್ ಶಿರೋಮಣಿಗಳು ಇನ್ನೂ ಓದಬೇಕು ಅಂತ ಹೇಳಿಬಿಟ್ಟು ಲೌಕಿಕದಲ್ಲಿ ಗಮನ ಹಾಕದೆ ಬದುಕಿದ್ರಲ್ಲ, ನಮಗೆ ಅಷ್ಟು ಮಾಡೋದು ನಮಗೆ ಯೋಗ್ಯತೆ ಬೇಡ, ದಿವಸಕ್ಕೆ ಸ್ವಲ್ಪ ಮಾಡ್ಬೋದಲ್ಲ ಕೊನೆ ಪಕ್ಷ. ಅದು ಮಾಡದೆ ಹೋದ್ರೆ ರಾಯರಾರನ್ನೇ ಮಾಡಿದ್ದು ವ್ಯರ್ಥ, ರಾಯರು ಎಂದೂ ಸಂತೋಷ ಕೊಡೋದಿಲ್ಲ. ಅದನ್ನು ಮಾಡಿ ಆಗ ಭಾರಿ ಖುಷಿ ಪಡ್ತಾರೆ, ನಿಜವಾಗಲೂ ಆನಂದ ಪಡ್ತಾರೆ. ಅವರ ಆದರ್ಶವನ್ನು ನಾವು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೇವೆ ಹೊರತು ಫಾಲೋ ಮಾಡ್ತಾ ಇಲ್ಲ. ಅದಕ್ಕೆ ನಂಬಿಕೆ ಬೇಕದಕ್ಕೆ. ರಾಘವೇಂದ್ರ ಸ್ವಾಮಿಗಳು ಆ ಹೇಗೆ ನಂಬಿದ್ದಕ್ಕೆ ಅವರಿಗೆ ಪೂಜ್ಯರಾದರಲ್ಲ, ನಂಬದೆ ಹೋದರೆ ನಾವು ಸಾಮಾನ್ಯರಾಗಿ ಹೋಗ್ತೇವೆ, ತೀರಾ ಕೆಟ್ಟ ಜೀವನವನ್ನು ಬದುಕಬೇಕಾಗತ್ತೆ. ಅಲ್ಲೇನಾಯ್ತಂತೆ, ಬ್ರಹ್ಮದೇವರ ಅಸ್ತ್ರ ನಂಬಿಕೆ ಇಲ್ಲದೇನೆ ಅದನ್ನು ಸ್ವಲ್ಪ ಕಟ್ಟಿದ್ರು, ಅಸ್ತ್ರ ಹೋಯಿತು, ಇಂದ್ರದಿಂದ ಗೊತ್ತಾಯಿತು, ಮೂರ್ಖರು ಇವರು, ಒಳ್ಳೆ ಅವಕಾಶ ಕಳ್ಕೊಂಡ್ಬಿಟ್ರಲ್ಲ. ಮತ್ತೆ ಇನ್ನೊಂದು ನಿಯಮ ಇದೆ, ಬ್ರಹ್ಮಾಸ್ತ್ರ ಇನ್ನೊಂದು ಬಿಡ್ಲಕ್ಕೆ ಬರೋದಿಲ್ಲ, ಮುಗಿದೋಯ್ತು, ಅವ್ನು ಬಿಟ್ಟ ಮೇಲೆ ಮತ್ತೆ ಉಪಯೋಗಿಸ್ಲಿಕ್ಕೆ ಬರೋದಿಲ್ಲ. ಆ ಥರದಿಂದ ಇನ್ನು ಹೊಡೆಯಾಗಿಲ್ಲ, ಅಕಸ್ಮಾತ್ ಸಿಕ್ಕಿದ್ದ, ಏನಾಗೋಗ್ಬಿಡ್ತು, ಏನಪ್ಪ ಇದು ಅಂತ ಅಂದ್ಕೊಂಡಂತೆ ಆಶ್ಚರ್ಯ. ಹನುಮಂತ ಆಗಲೂ ಸುಮ್ಮನೆ ನಿಂತಿದ್ದ, ಹನುಮಂತನಿಗೆ ಗೊತ್ತು ಹೋಗಿರೋದು. ಆತನ ಹಿಡಿಯೋಕೆ ಬ್ರಹ್ಮದಾಸ್ತಿ ಏನೂ ಮಾಡ್ತಾನೆ ಇರಲಿಲ್ಲ, ಫಸ್ಟ್ ಆಫ್ ಆಲ್ ಮಾಡ್ತಾನೆ ಇರಲಿಲ್ಲ. ಜೊತೆಗೆ ಹೋಗಿ ಆಯ್ತು ಈಗಾಗಲೇನೆ ಹನುಮಂತ, ಸುಮ್ಮನೆ ಆತನ ಉದ್ದೇಶ ಇದ್ದಿದ್ದೇ ಸಿಕ್ಕವಾಗಿ ಮಾಡಬೇಕು ಅಂತ ತಾನೆ ಸುಮ್ಮನೆ ನಿಂತು ಬಿಟ್ಟಿದ್ದಾನೆ. ಇಂದ್ರ ಅಂದ್ಕೊಂಡಂತಾಗ, ಅರೆ ಏನಿದು ಆಶ್ಚರ್ಯ, ಈ ಕಪಿ ಸಾಮಾನ್ಯ ಅಂತೂ ಅಲ್ಲ, ಅಸ್ತ್ರ ಹೋಗಿಬಿಟ್ಟಿದೆ ಈಗಾಗಲೇನೆ, ಅಂಥದ್ದು ಸುಮ್ಮನೆ ನಿಂತಿದ್ದಾನಲ್ಲ ಯಾತಕ್ಕೆ ಅಂತ ಆಶ್ಚರ್ಯಪಟ್ಟನಂತ ಇಂದ್ರದಿ. ಸುಖ ತಪ್ಪಿಸ್ಕೊಂಡ್ಬಿಡ್ಬೋದು ಈಗ, ಯಾಕೆ ತಪ್ಪಿಸ್ಕೊಳ್ಳುತ್ತಾ ಇಲ್ಲ ಅಂತ ಯೋಚನೆ ಮಾಡಿದರೆ ಉತ್ತರ ಸಿಗಲಿಲ್ಲ. ಅಟ್ ಹನು ಸುಮ್ಮನೆ ನಿಂತ್ಕೊಂಡೇ ಬಿಟ್ಟನು. ಇವರಾಗ ಎಳ್ಕೊಂಡು ಬರ್ತಾ ಇದ್ದಾರೆ ಹನುಮಂತನ. ಮೊದಲನೇ ಹನುಮಂತೋತ್ಸವ ಮಾಡಿದ್ದ ಅವರೇ ಎಳ್ಕೊಂಡು ಹೋಗ್ತಾರೆ, ರಥೋತ್ಸವ ಮಾಡದೆ ಮಾಡ್ತಿದ್ದಾರೆ ಪಾಪ. ಪ್ರತಿಮೆಗೆಲ್ಲ ಡೈರೆಕ್ಟ್ ಹನುಮಂತನೇ ಮಾಡ್ತಾರೆ, ಪಾಪಿಗಳು ಭಕ್ತಿ ಇಲ್ಲ, ಅದೇ ಪದ್ಧತಿ ಆಗಿದೆ. ಇವತ್ತು ಊಟಕ್ಕೆ ಹೋಗ್ತಾ ಇದ್ದ ರಥ ಹೇಳಿದ್ರೆ ಅಷ್ಟೇ ಆಗೋದು, ದರ ದರ ಎಳ್ಕೊಂಡು ಹೋಗ್ಬಿಟ್ರೆ ಅಲ್ಲ, ಗೌರವದಿಂದ ಪೂಜೆ ಮಾಡಿ ಗೌರವದಿಂದ ಕಾಣಬೇಕು ಅದನ್ನು. ಎಳ್ಕೊಂಡು ಹೋಗ್ತಾ ಇದ್ದಾರೆ ಹನುಮಂತ, ಹೋಗ್ತಾ ಇದ್ದಾನೆ ಕರದಲ್ಲಿಗೆ ಬರುವ ಅಂತಾರಲ್ಲ, ರಾಯರೇ ಕರದಲ್ಲಿ ಬಂದರೆ ಅವರು ಬಿಡ್ತಾರಾ? ರಾಯರ ಇದಷ್ಟು ರಾಯರಿಂತ ಕೋಟಿ ಕೋಟಿ ಪಾಲು ದೊಡ್ಡವರು ಮಧ್ವಾಚಾರ್ಯರು. ಅಂಥ ಮಹಾನುಭಾವರು ಬಂದರು, ರಾವಣನ ಸಭೆ, ರಾವಣ ಎತ್ತರದಲ್ಲಿ ಕೂತಿದ್ದಾನೆ, ಹನುಮಂತನ ಕೆಳಗೆ ನಿಲ್ಲಿಸಿದ್ದಾರೆ. ಹನುಮಂತ ನೋಡ್ತಾ ಇದ್ದಾರೆ ರಾವಣನನ್ನು, ಎಲ್ಲೋ ಕೂತಿದ್ದ, ಅಷ್ಟು ಎತ್ತರ ಕೂತಿದ್ದಾನೆ ರಾವಣ. ಹನುಮಂತ ನೋಡಿದನಂತೆ, ಹನುಮಂತನ ನೋಡಿ ರಾವಣ ಹೇಳ್ತಾ ಇಲ್ಲ ಅಲ್ಲ, ಕರಿತಾ ಇಲ್ಲ, ಮಾತಾಡಿಸ್ತಾ ಇಲ್ಲ, ಕೂಡ್ಲಕ್ಕೊಂದು ಪೀಠ ಹಾಕ್ತಾ ಇಲ್ಲ, ಹೋಗ್ಲಿ ಕೂಡೋದು ಸೌಜನ್ಯಕ್ಕೂ ಅಂತ ಇಲ್ಲ, ಸುಮ್ಮನೆ ನಿಂತಿದ್ದ ನೋಡ್ಕೋತಾ ಹನುಮಂತ ಅಂದ್ಕೊಂಡಂತೆ, ಇದು ನನ್ನ ಪ್ರಶ್ನೆಯಲ್ಲ, ನನ್ನ ರಾಮನ ಗೌರವದ ಪ್ರಶ್ನೆ ಅಂತ ಯೋಚನೆ ಮಾಡಿದೆ. ರಾಮನ ರಾಯಭಾರಿ ಈಗ ನನ್ನನ್ನು ಗೌರವದಿಂದ ಕಾಣ್ತಾ ಇಲ್ಲ ಇವನೀಗ, ಆದ್ರೆ ಅವ್ರು ಕೊಡಲಿಲ್ಲ ಗೌರವ, ನಾನು ತಗೊಳ್ಬೇಕು, ಇಲ್ಲದ ಬೇರೆ ದಾರಿ ಇಲ್ಲ, ನಮ್ಮ ಸ್ವಾಮಿಯ ಪರಾಕ್ರಮ ತೋರಿಸ್ಬೇಕು ಅಂತ ಯೋಚನೆ ಮಾಡಿಬಿಟ್ಟು ಆನಂದ ರಾಮಾಯಣ ಅಂತ ಗ್ರಂಥ ಅಲ್ಲಿ ಬರೀತಾರೆ, ವಾಲ್ಮೀಕಿಗಳು ಬರೋದಿಲ್ಲ ಅದನ್ನು, ಆನಂದ ರಾಮಾಯಣದಲ್ಲಿ ಬರೀತಾರೆ, ಹನುಮಂತ ಮಾಡ್ತೇನೆ ಬಾ ಅಂತ ಹೇಳಿಬಿಟ್ಟು ತಾನು ಬಾಲ ಬೆಳೆಸಿ ಶುರು ಮಾಡಿದನಂತೆ. ಬಾಲ ಸ್ಟಾರ್ಟ್ ಅಂತ ಶುರುವಾಯಿತು ಬೆಳೆಯಲಿಕ್ಕೋಸ್ಕರ, ಹೋಯ್ತು 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 ಬೆಳೀತಾ ಇದೆ, ಬೆಳೀತಾ ಇದೆ, ಸುತ್ತಾ ಇದೆ ಆಟೋಮೆಟಿಕ್. ಅದು ಈ ಡೈರಿ ಒಳಗೆ ಹಾಲು ತುಂಬೋದು ಪ್ಯಾಕ್ ಆಗೋದು ಸರ್ರಂತ ಬರುತ್ತಲ್ಲ ಆಟೆ, ಒಟ್ಟೊಟ್ಟಿಗೆ ನ್ಯೂಸ್ ಪೇಪರ್ ಪ್ರಿಂಟ್ ಆಗಬೇಕಾದ್ರೆ ಫೋಲ್ಡಾಗೆ ಬೆಳುತ್ತೆ ಬಂದ್ಬಿಟ್ಟು. ಆ ಥರ ಇಲ್ಲಿ ಬಾಲ ಬೆಳೆಯೋದು ಸುತ್ತೋದು, ಬಾಲ ಬೆಳೆಯೋದು ಸುತ್ತೋದು, ಸುತ್ತಿ ಸುತ್ತಿ ಹೋಗ್ತಾ ಇದೆ ಆ ಕಡೆಗೆ, ನೋಡ್ತಾ ಇದ್ದಾನೆ ಹನುಮಂತ. ಅಷ್ಟು ತೋರಿಸ್ತಾ ತೋರಿಸ್ತಾ ಇದು ಕಥೆ ನೋಡಬೇಕು ನಾವು. ಇಡೀ ತಮ್ಮ ಒಂದು ಅಂಗವನ್ನು ವಿಶ್ವದ ಇತಿಹಾಸದಲ್ಲಿ ಒಂದೇ ಅಂಗವನ್ನು ಇಷ್ಟಪಟ್ಟ ರೀತಿಯಲ್ಲಿ ಬೆಳೆಸಿದವರು ಇಬ್ಬರೇ ಇಬ್ಬರು. ಒಬ್ಬ ವಾಮನ ರೂಪದ ಭಗವಂತ ತನ್ನ ಪಾದವನ್ನು ಬೆಳೆಸಿದ, ವಿಶ್ವವನ್ನೆಲ್ಲ ವ್ಯಾಪಿಸಿಬಿಟ್ಟ. ಇನ್ನೊಬ್ಬ ಜೀವೋತ್ತಮ ಹನುಮಂತ ತನ್ನ ಬಾಲವೊಂದನ್ನೇ ಬೆಳೆಸಿ ತೋರಿಸ್ತ. ಇದು ಯಾವ ರೀತಿ ಇದೆ? ಮನುಷ್ಯ ಹೊಟ್ಟೆ ಒಂದೇ ಬೇಕಾದ್ರೆ ಬೆಳೆಸಕ್ಕೆ ಬರುತ್ತೆ ಮನುಷ್ಯನಿಗೆ, ಹೊರತು ಇವು ಯಾವುದು ಬೇರೆ ಬರೋದಿಲ್ಲ. ಅದೊಂದು ಬೇಕಾದ್ರೆ ಉಚ್ಚಾ ಬಟ್ಟೆ ಬೆಳೆಸಿಬಿಡ್ತಾರೆ. ಆದರೆ ಅಲ್ಲಿ ಪಾದ ಬೆಳೆಸಿದ, ಇಲ್ಲಿ ಬಾಲ ಬೆಳೆಸಿದ, ಅದು ಸಿಂಬಿ ಸುತ್ತಕೊಂಡಿತು, ದೊಡ್ಡ ಎತ್ತರ ಆಗೋಯ್ತು. ಹನುಮಂತ ಹಾರಿ ಅದರಲ್ಲಿ ಕೂತನಂತೆ. ಇಷ್ಟೊತ್ತು ರಾವಣ ಹೀಗೆ ನೋಡ್ತಿದ್ನಲ್ಲ, ಹೀಗೆ ನೋಡಬೇಕಾಯ್ತಂತೆ. ತೋರಿಸ್ತಾನೆ ಹನುಮಂತ, ನೋಡಯ್ಯ ನೀನೊಬ್ಬ ಭೌತಿಕವಾದಿ, ನೀನೊಬ್ಬ ಭೌತಿಕವಾದಿ, ಅಷ್ಟು ಮೇಲೆ ಕೂತಿದ್ದಿ, ನಾನು ಭಗವದ್ವಾದಿ, ನಾನು ಭಗವದ್ಭಕ್ತ, ಎಷ್ಟು ಮೇಲೆ ಹೋಗಿದ್ದೆ ನೋಡು ಅಂತ ತೋರಿಸ್ತಾನೆ ಹನುಮಂತ. ಯಾವ ಲೌಕಿಕ ಸಂಪತ್ತು ಕೂಡ ನಮ್ಮನ್ನ ಅಧ್ಯಾತ್ಮದ ಸಂಪತ್ತಿನ ಎತ್ತರಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಇಲ್ಲ. ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ಭಗವಂತ ಗೀತೆಯಲ್ಲಿ ಹೇಳುತ್ತಾರೆ. ಅಧ್ಯಾತ್ಮದ ಎತ್ತರಕ್ಕೆ ಯಾವ ಲೌಕಿಕ ವಿದ್ಯೆ ಬರೋದಿಲ್ಲ, ರಾಜ ಮಹಾರಾಜರು ಬರೋದಿಲ್ಲ, ಅಷ್ಟು ಮೇಲೆ ಹೋಗಿದ್ದಾನೆ ಹನುಮಂತ. ಎಲ್ಲೋ ಧ್ರುವನಕ್ಷತ್ರ ಕಂಡ ಕಾಣ್ತಾನೆ ಆ ಥರ ನೋಡ್ತಿದ್ದಾನೆ. ರಾವಣ ಹಣೆಯನ್ನು ಹೊಡ್ಕೋಬೇಕೀಗ. ಕಣ್ಣಾರೆ ಕಂಡ ಪ್ರತ್ಯಕ್ಷ ಇದು ಒಂದು. ಭಗವದ್ಭಕ್ತ ಹೇಗಿರ್ತಾನೆ ಅಂತ ಕೇಳೋದಕ್ಕೆ ಇದಕ್ಕಿಂತ ದೊಡ್ಡ ದೃಷ್ಟಾಂತ ಬೇಕಿಲ್ಲ. ಇನ್ನೊಂದು ಹನುಮಂತ ತೋರಿಸ್ತಾನೆ, ರಾವಣ ಯಾರೋ ಮಾಡಿದ ಪೀಠದ ಮೇಲೆ ಕೂತಿದ್ದೀಯಾ, ನಾನು ಯಾರೋ ಮಾಡಿದ ಪೀಠ ಕೂತಿಲ್ಲ, ನನ್ನ ಬಾಲದ ಮೇಲೆ ನಾನು ಕೂತಿದ್ದೇನೆ, ನನ್ನ ಕಾಲ ಮೇಲೆ ನಾವು ನಿಂತಿದ್ದೇವೆ ಅಂತಾರಲ್ಲ, ಕಂಡವರು ತಲೆ ಮೇಲೆ ನಿಲ್ಲೋ ಜನ ಇದ್ದಾರೆ, ಅದಲ್ಲ, ನನ್ನ ಕಾಲ ಮೇಲೆ ನಾನು ನಿಂತಿದ್ದೇನೆ. ಅದು ಹನುಮಂತನದು ಸ್ವಂತ ಸಂಪಾದನೆ, ರಾವಣಂದು ತಲೆ ದರೋಡೆ ಕೊರೋ ಸಂಪಾದನೆ. ಮೂರು ಲೋಕ ನಾಶ ಮಾಡಿಬಿಟ್ಟು ಚಿನ್ನದ ಸಿಂಹಾಸನ ಮಾಡಿಸ್ಕೊಂಡ್ರೆ ಬಂತ, ನಾನೇನು ಮಾಡಿಸ್ಕೊಂಡು ನನ್ನ ಬಾಲದ ಮೇಲೆ ಹ್ಯಾ ಕೂತಿದ್ದನ್ನು ನೋಡಿ ನಾನೀಗ. ಅದಕ್ಕೆ ಪುಚ್ಛ ಅಂತ ಕರೆದಿದೆ, ಪುಚ್ಛ. ತನ್ನ ಬಾಲದ ಮೇಲೆ ಹನುಮಂತ ಕೂತಿದ್ದಾರೆ. ಬಾಲ ಅಂದ್ರೆ ಏನು ಗೊತ್ತೇನು? ತೈತರಿ ಉಪನಿಷತ್ ಹೇಳ್ತದೆ, ಬ್ರಹ್ಮಪುಚ್ಛಂ ಪ್ರತಿಷ್ಠಾ, ಪುಚ್ಛ ಅಂದ್ರೆ ಪರಮಾತ್ಮ ಅಂತ ಅರ್ಥ. ನಾನು ಪರಮಾತ್ಮನನ್ನು ಆಧರಿಸಿಕಿದ್ದೇನೆ ಹೊರತು ಕಂಡವರನ್ನು ನಂಬಿ ಬದುಕಿಲ್ಲ ನಾನು. ಪುರಂದ್ರದಾಸರು ಹೇಳ್ತಾರಲ್ಲ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಭಗವಂತನನ್ನು ನಂಬಿ ನಾನು ಬದುಕಿದ್ದೇನೆ, ಯಾರನ್ನು ನಂಬಿ ಬದುಕಿದ್ದೆ ರಾವಣ ಅಂತ ಸೂಚನೆ ತೋರಿಕೊಟ್ಟಂತೆ. ಹನುಮಂತನ ಅದ್ಭುತ ಪರಾಕ್ರಮದ ವಿಶಿಷ್ಟ ಮುಖ ಇದು. ಇನ್ನು ಉಳಿದಿರೋದು ನಮಗೆ ಒಂದು ದಿವಸ ಹನುಮಂತ ಮಾಡಬೇಕಾದ್ದು, ಲಂಕಾದಹನ ಎಲ್ಲ ಮಾಡಿ ವಾಪಸ್ ಹೋಗ್ಬೇಕು ಹನುಮಂತ. ನಾಳೆ ದಿವಸ ಇದರ ಮಂಗಳ ಕಾರ್ಯಕ್ರಮ. ಹನುಮಂತ ಮುಂದೆ ರಾವಣ ಜೊತೆ ಏನು ಮಾತಾಡ್ತಾನೆ? ಅಬ್ಬ, ಹನುಮಂತನ ಮಾತು ಅಂದರೆ ಸರ್ವಮೂಲ ಗ್ರಂಥಗಳು ಅಂತ. ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ತಾತ್ಪರ್ಯ ನಿರ್ಣಯ ಎಲ್ಲದರ ಸಾರವನ್ನ ಹನುಮಂತನ ಬಾಯಲ್ಲಿ ಕೇಳುತ್ತೇವೆ. ಎಂಥ ತತ್ವಶಾಸ್ತ್ರಜ್ಞ ಹನುಮಂತ! ಆತನ ಮಾತು ಮಾತಿನಲ್ಲಿ ಎಂಥ ಒಂದು ದೊಡ್ಡ ಸಂದೇಶ ಇದೆ, ಇಡೀ ವಿಶ್ವಕ್ಕೆ ಕೊಟ್ಟ ಮೆಸೇಜ್ ಅದರಲ್ಲಿ ನಾವು ಕಾಣುತ್ತೇವೆ. ಹನುಮಂತ ಏನು ಮಾತಾಡ್ತಾನೆ, ರಾವಣ ಏನು ಮಾಡ್ತಾನೆ, ಹನುಮಂತ ಲಂಕೆಯನ್ನು ಹೇಗೆ ಸುಡ್ತಾನೆ, ಹೇಗೆ ವಾಪಸ್ ಹಾರ್ತಾನೆ, ಮುಖ್ಯ ರಾಮನ ಪಾದದಲ್ಲಿ ಅಂಗುಲಿ ಚೂಡಾಮಣಿಯನ್ನಿಟ್ಟು ಹೇಗೆ ರಾಮನಿಗೆ ಅತ್ಯಂತ ಪ್ರಿಯನಾಗ್ತಾನೆ, ಈ ಭಾಗವನ್ನು ನಾಳೆ ದಿವಸ ನೋಡ್ತಾ ಈ ಪ್ರವಚನ ಮಾಡಲಿಕ್ಕೆ ಮಂಗಳ ಆಗತ್ತೆ. ನಾಳೆ ದಿವಸ ಸ್ವಲ್ಪ ಟೈಮ್ ಬೇಗ ಹೇಳೋದು ಅನಿವಾರ್ಯ, ಭಾನುವಾರ ಆದ್ದರಿಂದ ಆರು ವಿಷಯನೂ ಹೆಚ್ಚಿರೋದ್ರಿಂದ ಆರೂವರೆಗೆ ಪ್ರಾರಂಭ ಮಾಡಿ ಎಂಟರ ಹೊತ್ತಿಗೆ ಈ ಪ್ರವಚನ ಮುಕ್ತಾಯವಾಗುತ್ತೆ. ವೇಳೆಯ ಬದಲಾವಣೆ ಗಮನಿಸಬೇಕು. ಆರೂವರೆಗೆ ನಾಳೆ ಪ್ರಾರಂಭ, ಇಡೀ ಸುಂದರಕಾಂಡದ ಒಂದು ಸಾರಾಂಶ, ಮುಂದೆ ಹನುಮಂತನ ಪರಾಕ್ರಮ, ಎರಡರೊಂದಿಗೆ ಈ ಪ್ರವಚನ ಮಾಲಿಕೆಯ ಮಂಗಳ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.